ಸಹೋದರರೇ, ದೇವರ ಬಗ್ಗೆ ಎಷ್ಟು ವಿಚಾರ ಇತ್ತೋ ಜಗತ್ತಿನ ಬಗ್ಗೆ ಅಷ್ಟೇ ಮಾಹಿತಿಯನ್ನು ವೇದಗಳು ಕೊಟ್ಟು, ಆದರೆ ಅವು ಬರೀ ಜಗತ್ತಿನ ಮಾಹಿತಿ ಕೊಡಲಿಲ್ಲ, ದೇವರಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೊಟ್ಟು. ಅಂತ ವೇದಗಳನ್ನು ಕಳ್ಕೊಂಡ್ರೆ ಮನುಷ್ಯ ತಗೊಂಡವನು ಎಷ್ಟು ಬೆನಿಫಿಟ್ ಪಡಿತಾನೆ ಎಂಬುದಕ್ಕೆ ಅವರು ಸಾಕ್ಷಿ. ಕಳ್ಕೊಂಡ್ರೆ ಹೇಗಾಗ್ತೇವೆ ಅಂದ್ರೆ ನಾವು ಸಾಕ್ಷಿ. ಹೀಗಾಯ್ತಷ್ಟೆ, ಬೆನಿಫಿಟ್ ಪಡ್ಕೊಂಡವರು ಅವರು, ಕಳ್ಕೊಂಡು ದೂರ ಆಯ್ತು. ಬಂದಾಗೆಲ್ಲ ಪುಸ್ತಕಗಳು ಹೋಯ್ತಾನೆ ಇದ್ರು, ಕೊಡ್ತಾನೆ ಇದ್ರು ಅವರು. ಪಾಪ, ಗ್ರಂಥಗಳ ಬೆಲೆ ಅನೇಕರಿಗೆ ಗೊತ್ತಿಲ್ಲ. ಒಂದು ಚೀಟಿ, ಒಂದು ಫಾರ್ಮುಲ ಸಿಕ್ಬಿಟ್ರೆ ವಂಡರ್ಸ್ ಮಾಡ್ತಾರೆ. ಒಂದು ಫಾರ್ಮುಲ ಒಂದು ಬೇಕಷ್ಟೇ ಅವನಿಗೆ, ಅದು ಸಿಕ್ಬಿಟ್ರೆ ಅವ್ರು ಮುಂದೆ ಕಾಪಿ ಮಾಡೋ ದೊಡ್ಡದಲ್ಲ. ಒಂದು ಒರಿಜಿನಲ್ ಸಿಕ್ಕರೆ ಎಷ್ಟು ಬೇಕಾದ್ರೆ ಜೆರಾಕ್ಸ್ ತೆಗಿಬಹುದು. ಆ ಥರ ಆ ಮೂಲಭೂತವಾದ ನಿಯಮಗಳಿರುತ್ತಲ್ಲ, ತುಂಬಾ ದೊಡ್ಡದದು. ಅಂತ ವೇದಗಳನ್ನು ಅರ್ಥ ಮಾಡಿಕೊಳ್ಳೋದು ಸಾಮಾನ್ಯ ಅಲ್ಲ. ಅದಕ್ಕೋಸ್ಕರವಾಗಿ ಅನಂತ ವೇದಗಳನ್ನು ನಾವು ಯಾವಾಗ ಓದೋದು, ಯಾವಾಗ ಅರ್ಥ ಮಾಡಿಕೊಳ್ಳೋದು, ಲಕ್ಷ ಶ್ಲೋಕ ಮಹಾಭಾರತ ಓದೋದು ಯಾವಾಗ, 400,000 ಶ್ಲೋಕ ಪುರಾಣಗಳು ಓದೋದು ಯಾವಾಗ, ಪುರಾಣಗಳ ಒಟ್ಟು ಸಂಖ್ಯೆ 400,000 ಶ್ಲೋಕಗಳು, ಮಹಾಭಾರತದ ಗಾತ್ರ 1,00,000 ಶ್ಲೋಕಗಳು, ಅದನ್ನು ಓದೋ ಲಕ್ಷ ಕೂಡ ಇಲ್ಲ ನಮಗೆ, ಲಕ್ಷ ಏನು ಓದ್ತೀವಿ ಮತ್ತೆ. ಅದರಿಂದ ಲಕ್ಷ ಕೂಡ ಅದಕ್ಕೆ ನಾವು ಕೊಡಲಕ್ಕೆ ಹೊರಟಿಲ್ಲ. ಓದೋದು ಯಾವಾಗ, ನಿಜವಾದ ರಾಮಾಯಣ ಇದೆಯಲ್ಲ, ವಾಲ್ಮೀಕಿ ರಾಮಾಯಣ ಅಂಬುದು ಅನಂತರದ ರಾಮಾಯಣ, ಮೂಲ ರಾಮಾಯಣ ಅಂತ ಇದೆ. ಅದರ ವ್ಯಾಪ್ತಿ ಎಷ್ಟು ಗೊತ್ತೇನು? ರಾಮಸ್ಯ ಚರಿತಂ ತಾವತ್ 100 ಕೋಟಿ ಶ್ಲೋಕಗಳು, ಅದರಲ್ಲಿ 100 ಕೋಟಿ ಶ್ಲೋಕ. ಪಂಚರಾತ್ರ ಅಂತ ಗ್ರಂಥ ಇದೆ, ಶತಕೋಟ್ಯ ಪಂಚರಾತ್ರಂ, ಅದು 100 ಕೋಟಿ ಶ್ಲೋಕ. ಆಶ್ಚರ್ಯ, ಇವತ್ತೊಂದು 1,000 ಶ್ಲೋಕಗಳು ಉಳ್ಕೊಂಡಿಲ್ಲ ಅದರೊಳಗೆ. 100 ಕೋಟಿ ಪಂಚರಾತ್ರದಲ್ಲಿ ಒಂದು 1,000 ಕೂಡ ನಮಗೆ ಸಿಗೋದಿಲ್ಲ. ಮೂಲ ರಾಮಾಯಣ 100 ಕೋಟಿ, ಒಂದು 10 ಶ್ಲೋಕ ಕೂಡ ಸಿಗೋದಿಲ್ಲ ಅದರೊಳಗೆ. ಅಷ್ಟರ ಮಟ್ಟಿಗೆ ಗ್ರಂಥ ಕಳ್ಕೊಂಡಿದ್ದೇವೆ. ಅಂದ ಮೇಲೆ ಅಷ್ಟೆಲ್ಲ ಗ್ರಂಥ ಇದ್ರೂ ಓದೋದು ಸಾಧ್ಯ ಇಲ್ಲ, ಅವು ಇಲ್ಲೇ ಇಲ್ಲ, ಮುಂದೇನು ಮಾಡಬೇಕಾಗಿದ್ರೆ. ಅದಕ್ಕೆ ವೇದವ್ಯಾಸರು ಏನ್ ಮಾಡಿದ್ರಂತೆ, ಬ್ರಹ್ಮಸೂತ್ರಾಣಿ ಚಕಾರ, ಬ್ರಹ್ಮಸೂತ್ರಗಳನ್ನ ರಚನೆ ಮಾಡಿದ್ದಾರೆ. ಬರೀ 564 ಸೂತ್ರಗಳಷ್ಟೇ, ಬರೀ 564, 4 ಅಧ್ಯಾಯಗಳು, 564 ಸೂತ್ರ, ಅದರಲ್ಲಿ 16 ಪಾದಗಳು. ಅಷ್ಟನ್ನು ಓದಿದರೆ ಜಗತ್ತಿನ ಯಾವುದೇ ವಾಕ್ಯನ ಅರ್ಥ ಮಾಡಬಹುದು ಅಂತ ಹೇಳಿದ್ದಾರೆ. ಶಾಸ್ತ್ರದ ಯಾವುದೇ ವಾಕ್ಯ ಅರ್ಥ ಮಾಡಿಕೊಳ್ಳೋದಕ್ಕೆ ಫಾರ್ಮುಲಾ, ಅದನ್ನು ಕೊಟ್ಟಿರತಕ್ಕಂಥ ಹಿರಿಮೆ ವೇದವ್ಯಾಸದ. ಅಂತ ವೇದ, ಅದಕ್ಕೆ ವೇದಾಂತ ಅಂತ ಹೆಸರಾಯ್ತದೆ. ವೇದಾಂತ ಅಂದ್ರೆ ವೇದಗಳಿಗೆ ಅಂತ, ನಿರ್ಣಯ ಮಾಡಿಕೊಡ್ತಕ್ಕಂಥ ಗ್ರಂಥ ಅಂತ. ಸಿದ್ಧಾಂತ ಅಂತೇವಲ್ಲ ಹಾಗೆ, ವೇದದ ಸಿದ್ಧಾಂತದ ನಿರ್ಣಯಕ್ಕೆ ಬೇಕಾದ ಗ್ರಂಥಗಳೇ ಬ್ರಹ್ಮಸೂತ್ರಗಳು. ರಚನೆ ಮಾಡಿದ ಶ್ರೇಯಸ್ಸು ವೇದವ್ಯಾಸರು. ಮಹಾಭಾರತ ಬರೆದವರು ಅವರೇ, ಬ್ರಹ್ಮಸೂತ್ರ ಬರೆದವರು ಅವರೇ, ಮುನಿಯನಾಮಪ್ಯಹಂ ವ್ಯಾಸ ಅಂತ ಕೃಷ್ಣ ಹೇಳಿದ್ದು ಅವರನ್ನೇನೆ, ಕೃಷ್ಣ ಗೀತೆ ಹೇಳಿದ, ಬರೆದಿದ್ದು ವೇದವ್ಯಾಸರೇ. ಮತ್ತೆ ಅದು ವೇದವ್ಯಾಸ ರೂಪ, ಕೃಷ್ಣ ರೂಪ ಎರಡು ಒಂದೇನೆ, ಅದು ವೇದವ್ಯಾಸ ಬರೆಯುವ ರೂಪ, ಇದು ಹೇಳುವ ರೂಪ, ಅಷ್ಟೇ ವ್ಯತ್ಯಾಸ. ಈ ದೃಷ್ಟಿಯಿಂದ ಮುನಿಯನಾಮಪ್ಯಹಂ ವ್ಯಾಸ ಅನ್ನೋದನ್ನು ಅರ್ಥ ಮಾಡಿಕೊಂಡು, ಇಷ್ಟೆಲ್ಲದ ಆಧಾರದ ಮೇಲೆ ಏನಿದೆಯಲ್ಲ ಅದನ್ನು ಹೇಳ್ತೇನೆ ಕೇಳು ಅರ್ಜುನ ಅಂತ ಹೇಳಿದ್ದ. ಈಗ ಯಾರು ಹೇಳ್ತಾರ, ಹೇಳ್ಬೇಕು, ಹೇಳಿ ನೋಡೋಣ ತಿಳಿದೆ, ಹೇಳಿ ಇದಕ್ಕೆ ನಿಮ್ಮ ಮಾತಿಗೇನು ಆಧಾರ ಇದೆ ಹೇಳಿ. ಅದು ಕೇಳೋ ಅಭ್ಯಾಸವೇ ಜನಗಳಿಗಿಲ್ಲ, ಹಾಗಾಗಿ ಬಿಟ್ಟಿದ್ದೀವಿ. ಅವ್ನು ಹೇಳಿದಾಗ ನಾನು ಬಿಟ್ಟು ಬಿಡ್ತಾನೆ, ಎಲ್ಲಿದೆ ತೋರಿಸಿ. ಯಾರೋ ಹೇಳಿದ್ರು ನಾನೇ ಕಲಿಕೆ ಅಂತ ಹೇಳ್ಬಿಟ್ಟು, ಅವನು ಬಂದುಬಿಟ್ಟು ಕಲಿಯುಗದಲ್ಲಿ ಕಲಿಕೆ ಅವತಾರ, ನಾನೇ ಕಲಿಕೆ ಅಂತ ಹೇಳಿ. ಜನ ಹೋಗಿದ್ದು ಹೋಗಿದ್ದೆ, ಮಂಗಳಾರತಿ ಎತ್ತಿದ್ದೆ ಎತ್ತಿದ್ದೇನೆ. ಸುಮ್ಮನೆ ಕಲಿಕೆ ಅಂತ ಹೇಳಿಲ್ಲ ಮಹಾಭಾಗವತದೊಳಗೆ, ಕಲಿಯುಗದ ಕೊನೆಯಾಗತ್ತೆ ಅಂತ ಹೇಳಿದ್ದಾರೆ, ಕೊನೆಯಾಗತ್ತೆ ಅಂತ ಹೇಳಿದ್ದಾರೆ. ಈ ಕಲಿಯುಗದ ಕೊನೆಯಲ್ಲಿದೆ ಇನ್ನು, ಇದು ಜಸ್ಟ್ ಡಾನ್ ಆಫ್ ಕಲಿಯುಗ. ಇದು ಕಲಿಯುಗದ ಉದಯರಾಗ ಹಾಡೋ ಕಾಲ, ಇದು ಸಂಧ್ಯಾಕಾಲವೇ ಅಲ್ಲ. ಇದು ಕಲಿಕೆ ಯಾವಾಗತ್ತಾನೆ? ಈಗ ಕಲಿಕೆ ಅವತಾರ ಮಾಡಿ ದುಷ್ಟ ನಿರ್ದಮನ ದಮನ ಮಾಡಲಿಕ್ಕೆ, ಇವರೇ ದುಷ್ಟರಾಗಿರ್ತಾರೆ, ಇನ್ನೂ ದಮನ ಮಾಡೋದೇನಂತೀ. ಮತ್ತೆ ಇದರಲ್ಲಿ ಯೋಚನೆ ಮಾಡಿದರೆ, ವ್ಯಾಪಾರ ಬಂತು ಅಲ್ಲಿ ದೇವರ ಸಾನ್ನಿಧ್ಯದ ಹೆಸರು ಹೋಯ್ತಲ್ಲಿ. ವ್ಯಾಪಾರಕ್ಕೂ ಭಗವಂತನು ಮಾ ಫಲೇಶು ಕದಾಚನ ಭಗವಂತ ಹೇಳುತ್ತಾನೆ. ಫಲ ಬಂತು ಅಲ್ಲಿ ಹೊರಟೋದು, ಸತ್ತ ಹೊರಟೋಯ್ತು. ಇವತ್ತು ನಾವು ಜನ ಕಂಡದಿಂದ ಶಾಸ್ತ್ರದ ಪರಿಜ್ಞಾನ ತಪ್ಪಿದ್ದಕ್ಕೆ ಏನಾಯ್ತು ಗೊತ್ತೇನು? ಭಗವದ್ಗೀತೆ ಓದೋದು ಬಿಟ್ಟರು, ಬಿಟ್ಟುಬಿಡಿ, ನಾವೆಲ್ಲಿ ಓದೋ ಜನ ಜಾಸ್ತಿ ಆಗ, ದೇವಸ್ಥಾನಕ್ಕೆ ಹೋಗೋದು ಬಿಟ್ಟರು, ಎಲ್ಲೆಲ್ಲೂ ಹೊರಗೆ ಶುರು ಮಾಡಿಬಿಟ್ರು. ಯಾತಕ್ಕೆ? ಒಳ್ಳೆಯದನ್ನು ಉಳಿಸ್ಕೊಳ್ಳದೆ ಹೋದರೆ ಕೆಟ್ಟದಕ್ಕೆ ಮನುಷ್ಯ ಹೋಗೇ ಹೋಗ್ತಾನೆ ಅಂತ ಹೇಳುತ್ತೆ. ಒಳ್ಳೇದಕ್ಕೆ ಉಳಿಸ್ಕೊ, ಮನೇಲಿ ಅಡಿಗೆ ಮಾಡಲಿಲ್ಲ, ಹೊಟ್ಟೆ ಹೋಗಲೇಬೇಕು, ಹೊಟ್ಟೆ ಬದುಕಬೇಕಲ್ಲ ಅವನೀಗ, ಏನಾದ್ರು ತಿನ್ನಲೇಬೇಕಲ್ಲ, ಹೊಟ್ಟೆ ಬಿಡ್ತಾನೆ. ಅದಕ್ಕೆ ನಾವು ಸರಿಯಾದ ಕಾಲಕ್ಕೆ ವಸ್ತುವನ್ನು ಕೊಡ್ತಾ ಇದ್ರೆ ಆಗ ಮನುಷ್ಯ ಕೆಟ್ಟ ಕಡೆ ಹೋಗೋ ಪ್ರಸಂಗ ಬರೋದಿಲ್ಲ. ಮಹಾಭಾರತ ಭಾಗವತ ಆಗಲು ಸರಿಯಾಗಿ ಮುಟ್ಟಿದಾಗ ಜನ ಎಷ್ಟು ಶುದ್ಧರಾಗಿ ಬದುಕ್ತಾರೆ. ಅದು ಕಳ್ಕೊಂಡ್ರೆ ಯಾವ ರೀತಿ ಎಜುಕೇಟೆಡ್ ಇವರೆಲ್ಲ, ತುಂಬಾ ಕೆಟ್ಟದಾರಿ ಹಿಡಿದ್ರೆ ಸಾಮಾನ್ಯರಲ್ಲ, ಭಾರಿ ಎಜುಕೇಟೆಡ್ ಆದವರು ಉಚ್ಚಾಬಟ್ಟೆ ಜಾಗಕ್ಕೆ ಹೋಗಿಬಿಡ್ತಾರೆ. ಏನು ಓದೈತೇನೋ ವಾಸಿ ಪಾಪ, ಒಂದು ಹಂತದಲ್ಲಿ ಇರ್ತಾನೆ. ಅದಕ್ಕೆ ಹೇಳ್ತಾರೆ, ಸಾಕ್ಷರ ವಿಪರೀತಾಶ್ಚೇತ್ ರಾಕ್ಷಸ ಏವ ಕೇವಲಂ ಅಂತ. ಸಾಕ್ಷರರು ಸಾಕ್ಷರಾಹ ಅಂತಿದೆ, ಅವ್ರ ದಾರಿ ತಪ್ಪಿಟ್ಟು ಬಿಟ್ರೆ ಈ ಕಡೆಯಿಂದ ಓದಿ ರಾಕ್ಷಸಾಹ ಅಂತ ಆಗ್ತದೆ. ರಾಕ್ಷಸ ಸಾಕ್ಷರಾಹ ರಾಕ್ಷಸಾಹ, ಓದಿದವನು ಮಾಡೋ ತಪ್ಪನ್ನು ಓದ್ದೇ ಇದ್ದವನು ಏನ್ ಮಾಡಿದ್ರು ಮಾಡೋಕ್ಕಾಗೋದಿಲ್ಲ. ಅವನು ಬಾಂಬ್ ಹಾಕಲಿಕ್ಕೆ ಬರೋದಿಲ್ಲ, ಓದ್ದೇ ಇದ್ದವನಿ ಪಾಪ, ಬಾಂಬ್ ಅರ್ಥನೇ ಆಗಲ್ಲ ಬಟ್ಟವನಿ. ಅವತ್ತು ಬಾಂಬ್ ಹಾಕಿ ಸೂಯಿಸೈಡಲ್ ಬಾಲ ತಯಾರು ಮಾಡ್ಬೇಕಾದ್ರೆ ಎಷ್ಟು ಬುದ್ಧಿ ಇರಬೇಕು ಗೊತ್ತ ಅವನಿಗೆ? ಲಾಡನ್ ದಡ್ಡನ ಹುಚ್ಚಾಬಟ್ಟೆ ಪ್ರಯತ್ನವನು, ಆದರೆ ಅವನಿಂದ ಭಾರಿ ಕ್ರಿಕೆಟ್ ಆಗ್ತದೆ ಸೇಮ್ ಟೈಮ್. ಒಂದು ಭಾರಿ ದುಷ್ಟ ದಡ್ಡನಾಗಿರೋದಿಲ್ಲ, ಭಾರಿ ಬುದ್ಧಿವಂತನಾಗಿರ್ತಾನೆ. ಆದರೆ ಭಾರಿ ದಡ್ಡ ಇರ್ತಾರೆ, ಒಳ್ಳೆಯವನಾಗಿಬಿಟ್ಟು ಅವನಿಂದ ಎಂದು ಕೆಡಕಾಗಲು ಸಾಧ್ಯತೆನೇ ಇಲ್ಲ. ಈ ದೃಷ್ಟಿಯಲ್ಲಿ ನಮ್ಮ ಟೆಕ್ಸ್ಟನ್ನು ಪರಿಚಯ ಮಾಡಿಕೊಡ್ತಕ್ಕಂಥ ಅಪೂರ್ವ ಶ್ಲೋಕ ಇದು. ಋಷಿಬಿರ್ಬಹುಧಾ ಗೀತಂ ಛಂದೋಭಿಹಿ ವಿವಿಧೈ ಪೃಥಕ್ ಬ್ರಹ್ಮಸೂತ್ರ ಪದೈಶ್ಚೈವ ಹೇತುಮಧ್ವಿಹಿ ವಿನಿಶ್ಚಿತಂ. ಬ್ರಹ್ಮಸೂತ್ರಗಳಲ್ಲಿ ಅಡ್ಜೆಕ್ಟಿವ್ ಹಾಕ್ತಾನೆ ಭಗವಂತ, ಹೇತುಮಧ್ವಿಹಿ. ಬ್ರಹ್ಮಸೂತ್ರಗಳೆಲ್ಲ ಹೇತು ಸಮೇತವುಡು ಅಂದ್ರೇನರ್ಥ? ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಜನ್ಮಾದ್ಯಸ್ಯತಃ ಓಂ ಓಂ ಶಾಸ್ತ್ರಯೋನಿತ್ವಾತ್ ಓಂ ಓಂ ತತ್ವ ಸಮನ್ವಯಾತ್ ಓಂ. ಎಲ್ಲ ಲಾಜಿಕ್ ಅದು, ಪ್ಯೂರ್ ಲಾಜಿಕ್. ಅದಕ್ಕೆ ಅದನ್ನು ಹೇತುಮಧ್ವಿಹಿ ಎಂದು ಕರೆದಿದ್ದ. ಬ್ರಹ್ಮಸೂತ್ರ ಏನು ಮಾತಾಡಿದ್ರು ಕೂಡ ಇವರು ಪವರ್ಫುಲ್ ಲಾಜಿಕ್ನಿಂದ ಮಾತಾಡುತ್ತದು. ಮನುಷ್ಯನ ಲಾಜಿಕ್ ಅರ್ಥ ಆಗುತ್ತಲ್ಲ, ಅಷ್ಟು ಒಳ್ಳೆ ವಿಚಿತ್ರವಾದಂತಹ ವಿಚಾರ ಸರಣಿಯನ್ನು ಮುಂದಿಡೋದ್ರಿಂದ ಬ್ರಹ್ಮಸೂತ್ರಗಳಿಗೆ ಮಹತ್ವ ಭಾರಿ ದೊಡ್ಡದು. ಆಗ ನಮಗೆ ಬ್ರಹ್ಮಸೂತ್ರಗಳ ಸ್ಥಾನಮಾನ ಅರ್ಥ ಮಾಡಿಕೊಂಡವರಿಗೆ ನಾವು ಶಾಸ್ತ್ರವನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂತಕ್ಕಂಥ ವಿವೇಕ ಬರೋದ್ರಿಂದ ಜ್ಞಾನ ಪ್ರಪಂಚದ ಬಗ್ಗೆ ಗೊಂದಲ ಬರೋದಿಲ್ಲ. ಡಾಕ್ಟರ್ ನೋಡಿ ಟೆಸ್ಟ್ ಮಾಡಿ ತೋರಿಸಿದ್ದೇನೆ, ಮುಂದೆ ಮತ್ತೆ ಮಾತಾಡಲಿಲ್ಲ. ಬರೀ ರೋಗ ಇದೆ ಬಾಯಿ ಹಿಡ್ತಾನೆ ಅರ್ಥ ಇಲ್ಲ, ಟೆಸ್ಟ್ ಮಾಡಿ ರೆಕಾರ್ಡ್ ತೋರಿಸ್ತಾರೆ, ಒಪ್ಪಲೇಬೇಕಾಗ. ಟೆಸ್ಟ್ ಮಾಡಿದ್ರು ಯಾವನೋ ಬೇರೆ ಮಾಡಿಸಿ ತಂದಿದೆ, ಲ್ಯಾಬೋರೇಟರಿ ಮಾಡಿ 10-20 ಗಂಟೆ ಮಾಡಿಸಿ ನೋಡೋಣಂತೆ ತಂದ. ನೋಡಿ ರಿಪೋರ್ಟ್ ಹೀಗಿದೆ, ಈ ರೋಗ ಇದೆ, ಬೇರೆ ಮಾತೇ ಇಲ್ಲ ಅದಕ್ಕೆ. ತಾನು ಬರೀ ಊಹೆ ಮಾಡಿಕೊಟ್ರೆ ಬೇರೆ, ಪ್ರಯೋಗ ಮಾಡಿಕೊಟ್ರೆ ಬೇರೆ. ಇವತ್ತು ಇಷ್ಟರ ಆಧಾರದ ಮೇಲೆ ಮಾತು ಬರುತ್ತಲ್ಲ, ಅದನ್ನು ಯೋಚನೆ ಮಾಡಿ ಅದಕ್ಕೆ ಅರ್ಥ ಇರುತ್ತೆ, ಅದಕ್ಕೆ ತುಂಬ ಪ್ರಯೋಜನಕ್ಕೆ ಬರುತ್ತೆ. ಮುಂದೆ ಹೇಳ್ತಾನೆ ಪರಮಾತ್ಮ ಅರ್ಜುನ, ಇಷ್ಟೆಲ್ಲದ್ರ ಮೇಲೆ ಏನು ಗೊತ್ತಾಗುತ್ತೆ ಗೊತ್ತಾ ನಮಗೆ ಅಂತ ಹೇಳಿದ್ದ. ಇಷ್ಟೆಲ್ಲದ್ರ ಏನು ನಮಗೆ ಗೊತ್ತಾಗುತ್ತೆ ಅಂತ ಕೇಳಿದರೆ ಇಡೀ ವಿಶ್ವವನ್ನು ಪರಿಚಯ ಮಾಡಿಕೊಡ್ತಾ ಇದ್ದ. ಮಹಾಭೂತ ಪಂಚ ಮಹಾಭೂತಾನಿ ಅಹಂಕಾರ ಬುದ್ಧಿ ಅವ್ಯಕ್ತಮೇವಚ, ಇಷ್ಟು ಇದು ಕ್ಷೇತ್ರದ ಪರಿಚಯ ಇದಿಷ್ಟು ಕೂಡ. ಅದೇ ರೀತಿಯಾಗಿ ಪಂಚಚೇಂದ್ರಿಯ ಗೋಚಾರಾಹ, ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯ ಗೋಚಾರಾಹ, ಇದು ಕ್ಷೇತ್ರದ ವ್ಯಾಪ್ತಿ ಇದಿಷ್ಟು ಕೂಡ. ಮೊದಲನೇ ಮಹಾಭೂತಾನಿ ಅಹಂಕಾರ ಬುದ್ಧಿ ಅವ್ಯಕ್ತಂ ಏವಚ. ಅದೇ ರೀತಿ ಪಂಚಚ ಇಂದ್ರಿಯ ಗೋಚಾರಾಹ, ಇಂದ್ರಿಯಾಣಿ ದಶೈಕಂಚ, ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯ ಗೋಚಾರಾಹ. ಒಂದು ಸ್ಟೇಜನ ಪ್ರಕೃತಿ ಇದಿಷ್ಟು ಕೂಡ ಕ್ಷೇತ್ರ ಶಬ್ದಕ್ಕೆ ಅರ್ಥ ಇದೆ. ಮಹಾಭೂತಾನಿ, ಮಹಾಭೂತಗಳು. ಸಂಸ್ಕೃತ ಭೂತನೆ ಬೇರೆ, ಕನ್ನಡದ ಭೂತನೆ ಬೇರೆ, ಮರಿಬಾರ್ದದನ್ನ. ಮಹಾಭೂತಗಳು ದೇವುಗಳೆಲ್ಲ ಮಹಾಭೂತ ಅಂತ ತಿಳ್ಕೊಂಡ್ಬಿಡ್ಬಾರ್ದು. ಮತ್ತೆ ಮಹಾಭೂತಗಳು ಅಂದ್ರೆ ಪೃಥ್ವಿ, ಅಪ್ ತೇಜೋ ವಾಯು ಆಕಾಶ, ಇವನು ಮಹಾಭೂತಗಳು, ಪಂಚ ಮಹಾಭೂತಗಳು ಅಂತ ಹೆಸರು. ಇವು ಪೂರ ಪ್ರಕೃತಿಯಲ್ಲಿ ಸೇರಿವೆ, ಇದಿಲ್ಲದ ದೇಹವೇ ಇಲ್ಲ. ಪ್ರತಿಯೊಬ್ಬರ ದೇಹದಲ್ಲಿ ಇರಲೇಬೇಕು ಇವಿಷ್ಟು ಕೂಡ, ಇಲ್ಲದ ಹೋದ್ರೆ ಬೋಧವಿದ ಕಥೆ ಅವರು. ಮಹಾಭೂತಾನಿ ಅಹಂಕಾರ, ಅಹಂಕಾರ, ಅಹಂಕಾರ ಅಂತ ಹೇಳಿ ಅಹಂಕಾರ ಪಡ್ತೀವಲ್ಲ, ಅಹಂಕಾರ ಅಲ್ಲ, ಅಹಂಕಾರ ತತ್ವ ಅಂತ ಒಂದು ತತ್ವ ಇದೆ. ಅಹಂಕಾರ ತತ್ವದ ಕಾಂಟ್ಯಾಕ್ಟ್ ಬಂದರೆ ನಮ್ಮ ಐಡೆಂಟಿಟಿ ಹೊರಗೆ ಬರೋದಾಗ, ಇಲ್ಲದ ಬರೋದೇ ಇಲ್ಲ. ಎಚ್ಚರದಲ್ಲಿದ್ದೇನೆ ಗೊತ್ತಾಗೋದು, ಎಚ್ಚರ ಬಂದಾಗ ಗೊತ್ತಾಗುತ್ತದೆ. ಅಹಂಕಾರ ತತ್ವ ನಮಗೆ ಎಚ್ಚರ ಉಂಟು ಮಾಡತಕ್ಕಂಥ ತತ್ವ. ಬುದ್ಧಿ ಅವ್ಯಕ್ತಮೇವಚ, ಬುದ್ಧಿ ತತ್ವ ಇದೆ. ಬುದ್ಧಿ ತತ್ವ ಮನಸ್ಸಿನ ಪ್ರಭೇದ, ಅದು ಮನಸ್ಸಿನ ಪ್ರಭೇದ ಬುದ್ಧಿ ತತ್ವ. ಬುದ್ಧಿ ಅನ್ನೋದು ಪ್ರತಿಯೊಬ್ಬರಲ್ಲೂ ಇರಲೇಬೇಕು, ಹೆಚ್ಚಿರುತ್ತೆ ಕಡಿಮೆ ಇರುತ್ತೆ ಬೇರೆ, ಸ್ವಲ್ಪ ಇರಬೇಕು ಅದರೊಳಗೆ. ಅವ್ಯಕ್ತಮೇವಚ, ಅವ್ಯಕ್ತ ತತ್ವ ಮೂಲ ಜಡ ಪ್ರಕೃತಿ ಅಂತ ಕರೀತಾರೆ, ಮೂಲ ಜಡ ಪ್ರಕೃತಿ. ಉದಾಹರಣೆಗೆ ಇವತ್ತು ಬೆಣ್ಣೆ ಮಾಡಿದ ಅಂದ್ರೆ ನಾವು ಹಾಲಿಗೆ ಹೋಗ್ತೇವೆ ವಾಪಸ್ಸಿ, ಹಾಲಿನಿಂದ ಪ್ರಾರಂಭ ಆಯಿತು ಪ್ರೋಸೆಸ್. ಆ ಥರ ಮೂಲ ಜಡ ಪ್ರಕೃತಿ ಅಂತ ಇದೆ, ಅದನ್ನು ಅವ್ಯಕ್ತ ತತ್ವ ಅಂತ ಕರೀತಾರೆ. ಕಠೋಪನಿಷತ್ತು ಎಲ್ಲ ಬಂದಿರೋದೇ ಮಾತುಗಳಿವೆಲ್ಲ ಕೂಡ. ಕಠೋಪನಿಷತ್ತಿನಲ್ಲಿ ಇಂದ್ರಿಯಾಣಿ ಪರಾಣ್ಯಾಹು, ಇಂದ್ರಿಯೇಭ್ಯ ಪರಂ ಮನಃ, ಮನಸ್ಸಸ್ತು ಪರಾಬುದ್ಧಿ, ಯೋ ಬುದ್ಧೇ ಬುದ್ಧೇಸ್ತು ಪರಮವ್ಯಕ್ತಂ ಮಹಾನ್, ಅನಂತರ ಮಹತಃ ಪರಮವ್ಯಕ್ತಂ ಅವ್ಯಕ್ತಾ ಪುರುಷಃಪರ. 24 ತತ್ವಗಳನ್ನು ಹೇಳಿದ್ದಾರೆ, ಅದನ್ನು ಭಗವಂತ ಸೂಚನೆ ಮಾಡ್ತಾ ಇದ್ದಾನೆ. ಬುದ್ಧಿ ಅವ್ಯಕ್ತಮೇವಚ. ಆಮೇಲೆ ಮುಖ್ಯವಾಗಿ 11 ಇಂದ್ರಿಯಗಳು, ಇಂದ್ರಿಯಾಣಿ ದಶೈಕಂಚ, ದಶ ಪ್ಲಸ್ ಏಕ ದಶೈಕ 11 ಅಂತ ಅರ್ಥ. ಇಂದ್ರಿಯಾಣಿ ದಶೈಕಂಚ, ಇಂದ್ರಿಯಗಳು 11 ಅಂತ ಹೇಳಿದರು. ಇಂದ್ರಿಯಗಳು 11, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 1 ಮನಸ್ಸು, ಇಷ್ಟು ಸೇರಿ 11 ಇಂದ್ರಿಯಗಳಾಯಿತು. 5 ಜ್ಞಾನೇಂದ್ರಿಯಗಳು, ಕಣ್ಣು ನಮ್ಮ ಕಿವಿ ನಾಲಿಗೆ ಎಲ್ಲ ನಮಗೆ ಗೊತ್ತಿದೆ. 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಕೈ ಕಾಲು ಮೊದಲಾದವುಗಳೆಲ್ಲ ಕರ್ಮೇಂದ್ರಿಯಗಳು. ಇವಿಷ್ಟು ಎಕ್ಸ್ಟರ್ನಲ್ ಇಂದ್ರಿಯಗಳು. ಇಂಟರ್ನಲ್ ಅಂದರೆ ಮನಸ್ಸು, ಇಂಟರ್ನಲ್ ಮನಸ್ಸು, ಅದಕ್ಕೆ ಅಂತಃಕರಣ ಅಂತ ಕರೀತಾರೆ, ಅಂತಃಕರಣ. ಬಟ್ 11 ಇಂದ್ರಿಯಗಳಾಯ್ತಲ್ಲಿ, 11 ಇಂದ್ರಿಯಗಳು ಪ್ಲಸ್ ಪಂಚಭೂತಗಳು, ಬುದ್ಧಿತತ್ವ ಅಹಂಕಾರ ತತ್ವ ಅವ್ಯಕ್ತ ತತ್ವ, ಇದನ್ನೆಲ್ಲ ನಾವು ಪಟ್ಟಿ ಮಾಡ್ತಾ ಹೋದರೆ ಇಡೀ ಜಗತ್ತಿನ ವ್ಯಾಪ್ತಿ ಎಷ್ಟು ದೊಡ್ಡದು. ಅವೆಲ್ಲ ನಮ್ಮ ದೇಹದಲ್ಲಿದೆ ಎಂಬುದೇ ಭಾರಿ ಆಶ್ಚರ್ಯ. ಪ್ರತಿಯೊಂದು ನಮ್ಮ ದೇಹದಲ್ಲಿ 24 ತತ್ವಗಳು ಕೂಡ ನಮ್ಮ ದೇಹದಲ್ಲಿ ಇದೆ, ಪ್ರತಿಯೊಬ್ಬರ ದೇಹದಲ್ಲೂ ಇರುತ್ತೆ. ಯಾವುದಲ್ಲೂ ಫಂಕ್ಷನ್ ಮಾಡೋದಿಲ್ಲ ಅಂಗ ಊನಾಗಿಬಿಡುತ್ತಷ್ಟೇ, ಆ ಫಂಕ್ಷನ್ ಮಾಡದೆ ಹೋಗಿಬಿಟ್ರೆ ಅಂಗ ಊನತೆ ಬರುತ್ತೆ. ಇದು ಹೇಳ್ತೇವಲ್ಲ, ನಮ್ಮ ಕಡೆ ಲೈಟ್ ಇಲ್ಲ, ನಿಮ್ಮ ಕಡೆ ಲೈಟ್ ಇಲ್ಲ ಅಂತ ಹೇಳಿರ್ತಾರೆ, ಈ ಕನೆಕ್ಷನ್ ಬೇರೆ, ಅದಕ್ಕೆ ಬಂದು ಇದಕ್ಕೆ ಬರಲಿಲ್ಲ ಅಂತ ಹೇಳಿರ್ತಾರೆ. ಆ ಥರ ಆಗಿಬಿಡುತ್ತೆ. ಇನ್ನು ಡಲ್ ಆಗಿಬಿಟ್ರೆ ಅದೇ ಇನ್ನು ಸುಮ್ಮನೆ ಮೆಣಕ್ಮಣಕಂತ ಇರುತ್ತೆ ಹೊರತು ಫ್ರಿಜ್ ಗಿಜ್ ಯಾವ್ದು ವರ್ಕ್ ಆಗಲ್ಲ, ಟಿವಿ ಅದು ಮುಖ್ಯ ಟಿವಿ ವರ್ಕ್ ಆಗಲ್ಲ, ಬಜಿತಾಗಿ ಬಿಡುತ್ತವಳಿ ಪಾಪ. ಆ ಸ್ಥಿತಿ ಬರುತ್ತೆ. ಅದೆಲ್ಲ ಫಂಕ್ಷನ್ ಮಾಡಲೇಬೇಕಾಗಲ್ಲ, ಇರೋದು ಒಂದು ಫಂಕ್ಷನ್ ಮಾಡೋದು. ಇಂದ್ರಿಯಾಣಿ ದಶೈಕಂಚ ಪಂಚಚ ಇಂದ್ರಿಯ ಗೋಚಾರಾಹ, ಇಂದ್ರಿಯ ವಿಷಯಗಳು 5, ಇಂದ್ರಿಯ ವಿಷಯಗಳು 5, ಶಬ್ದ ರೂಪ ರಸ ಸ್ಪರ್ಶ ಗಂಧ, ಈ 5 ಕೂಡ ಪಂಚ ತನ್ಮಾತ್ರಗಳು ಅಂತ ಕರೀತಾರೆ. ಇಷ್ಟು ಇಡೀ ಕ್ಷೇತ್ರದ ಒಂದು ವ್ಯಾಪ್ತಿ ಅಂತ ಹೇಳಿ, ಇದಿಷ್ಟು ಕೂಡ ಕ್ಷೇತ್ರ ಇದೆ. ಯದ್ವಿಕಾರಿ ಯತಶ್ಚೇಯತ್ ಮುಂದೆ ಬರುತ್ತಾರೆ. ಇದಿಷ್ಟು ಕ್ಷೇತ್ರದ ಬೇಸಿಕ್ ಎಲಿಮೆಂಟ್ಸ್ ಅಂದ್ರೆ 24 ಆಯ್ತು. ಇಷ್ಟನ್ನ ತಿಳ್ಕೊಂಡ್ರೆ ವಿಶ್ವದ ಒಂದು ವೈಭವ ಎಷ್ಟು ದೊಡ್ಡದಿದೆ. ಇದನ್ನು ಸೈನ್ಸ್ ಇವತ್ತು ಇನ್ನೂ ಸರಿಯಾಗಿ ಹೇಳೋದಕ್ಕಾಗಿಲ್ಲ. ನಮ್ಮ ತತ್ವಶಾಸ್ತ್ರ ಎಷ್ಟು ಸ್ಪಷ್ಟ ಹೇಳಿದೆ, ಲೆಕ್ಕ ಹಾಕಿ ನಮ್ಮ ದೇಹದಲ್ಲಿ 24 ತತ್ವಗಳನ್ನು ಹೇಗೆ ಹೇಳಿದ್ದಾರೆ. ಮತ್ತು ಅವ್ರು ಹೇಳಿದ ದೊಡ್ಡ ಅಂಶ, ವಿಶ್ವದಲ್ಲಿರತಕ್ಕಂಥ ಪ್ರತಿಯೊಂದು ತತ್ವವು ಕೂಡ ಪ್ರತಿಯೊಬ್ಬರ ದೇಹದಲ್ಲಿದೆ ಅನ್ನೋ ಮಾತಿದೆಯಲ್ಲ, ಆ ಮಾತನ್ನ